ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಭಾನುವಾರದ ಅಂಕಣ ಪರಾಗಸ್ಪರ್ಶ. ಲೇಖನ ಮತ್ತು ವಾಚನ ಶ್ರೀವತ್ಸ ಜೋಶಿ. ಎರಡು ಸಾವಿರದ 2010 ನವೆಂಬರ್ 28 ಸಂಚಿಕೆ. ಇದು ಧನ್ಯವಾದ ಸಮರ್ಪಣೆಯ ವಾರಾಂತ್ಯ. ಅಮೆರಿಕದಲ್ಲಿ ಇದು ಥ್ಯಾಂಕ್ಸ್ ಗಿವಿಂಗ್ ವೀಕೆಂಡ್, ಅಂದರೆ ಧನ್ಯವಾದ ಸಮರ್ಪಣೆಯ ವಾರಾಂತ್ಯ. ನವೆಂಬರ್ ತಿಂಗಳಿನಲ್ಲಿ 4ನೆಯ ಗುರುವಾರದಂದು, ಈ ವರ್ಷ ಮೊನ್ನೆ 25ರಂದು ಇಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಹಬ್ಬದ ಸಾಂಪ್ರದಾಯಿಕ ಆಚರಣೆ. ಗುರುವಾರದಿಂದ ಭಾನುವಾರದವರೆಗೂ ರಜೆ, ಆದ್ದರಿಂದ ದೀರ್ಘ ವಾರಾಂತ್ಯದ ಸಂಭ್ರಮೋಲ್ಲಾಸ. 17ನೇ ಶತಮಾನದಲ್ಲಿ ಯುರೋಪ್ನಿಂದ ಬಂದ ವಲಸೆಗಾರರು ಇಲ್ಲಿನ ಮೂಲ ನಿವಾಸಿಗಳಿಗೆ ಧನ್ಯವಾದ ಸಲ್ಲಿಸುತ್ತಾ ಅವರನ್ನೂ ಸೇರಿಸಿಕೊಂಡು ಮೊಟ್ಟಮೊದಲು ಈ ಹಬ್ಬವನ್ನು ಆಚರಿಸಿದರಂತೆ. ಆಮೇಲೆ ವಲಸೆಗಾರರು ಹೆಚ್ಚಿದಂತೆಲ್ಲ, ಕಾಲೋನಿಗಳು ಸ್ಥಾಪನೆಯಾದಂತೆಲ್ಲ ಹಬ್ಬದಾಚರಣೆಯಲ್ಲಿ ಮೂಲ ನಿವಾಸಿಗಳನ್ನು ಕೈಬಿಟ್ಟದ್ದೂ ಇದೆಯಂತೆ. 1863ರಲ್ಲಿ ಅಬ್ರಹಾಂ ಲಿಂಕನ್ ಅಧ್ಯಕ್ಷಗಿರಿಯಲ್ಲಿ ಇದು ರಾಷ್ಟ್ರವ್ಯಾಪಿಯಾಗಿ ಏಕಕಾಲದಲ್ಲಿ ಆಚರಣೆಯ ಸ್ವರೂಪ ಪಡೆಯಿತೆನ್ನುತ್ತದೆ ಹಬ್ಬದ ಇತಿಹಾಸ. ವಲಸೆ ನಾಡಿನಲ್ಲಿ ಹೊಟ್ಟೆಪಾಡಿಗೆ ಆಹಾರ ದೊರಕಿಸಿಕೊಟ್ಟದ್ದಕ್ಕೆ ದೇವರಿಗೆ ಕೃತಜ್ಞತಾಪೂರ್ವಕ ವಂದನೆ ಸಲ್ಲಿಸುವುದು ಥ್ಯಾಂಕ್ಸ್ ಗಿವಿಂಗ್ ಹಬ್ಬದ ಒಟ್ಟಾರೆ ಆಶಯ. ಉತ್ತಮ ಫಸಲು ನೀಡಿದ ಭೂಮಿ ತಾಯಿಯನ್ನು, ಪ್ರಾಣ ರಕ್ಷಿಸಿದ ಪ್ರಕೃತಿ ಮಾತೆಯನ್ನು ವಂದಿಸುವ ಆಚರಣೆಗಳು ಎಲ್ಲ ಸಂಸ್ಕೃತಿಗಳಲ್ಲೂ ಇವೆ ಎನ್ನುವುದಕ್ಕೆ ಒಂದು ಉತ್ತಮ ನಿದರ್ಶನ. ಅಮೆರಿಕನ್ನರಲ್ಲೂ ಕೌಟುಂಬಿಕ ಮೌಲ್ಯಗಳು ಜೀವಂತವಾಗಿಯೇ ಇವೆ ಎಂದು ಗೊತ್ತಾಗುವುದು ಥ್ಯಾಂಕ್ಸ್ ಗಿವಿಂಗ್ ಹಬ್ಬದಲ್ಲೇ. ಇಷ್ಟ ಮಿತ್ರ ಬಂಧು ಬಾಂಧವರೆಲ್ಲ ಸೇರಿ ಹಬ್ಬ ಆಚರಿಸುತ್ತಾರೆ, ಔತಣಕೂಟ ಏರ್ಪಡಿಸುತ್ತಾರೆ, ಟರ್ಕಿ ಹಕ್ಕಿಯ ಮಾಂಸದಡಿಗೆಯನ್ನು ಚಪ್ಪರಿಸುತ್ತಾರೆ, ಚೀನಿಕಾಯಿಯ ಸಿಹಿ ತಿಂಡಿ ಪಂಪ್ಕಿನ್ ಪೈ ಸವಿಯುತ್ತಾರೆ, ಫುಟ್ಬಾಲ್ ಮ್ಯಾಚ್ಗಳಲ್ಲಿ ಬಣ್ಣ ಬಣ್ಣದ ಪೆರೇಡ್ಗಳಲ್ಲಿ ಭಾಗವಹಿಸಿ ಅಥವಾ ವೀಕ್ಷಿಸಿ ಆನಂದಿಸುತ್ತಾರೆ. ಕುಟುಂಬಕ್ಕಷ್ಟೇ ಸೀಮಿತವಾಗದೆ ಮಿತ್ರವಲಯದಲ್ಲಿ ವ್ಯಾಪಾರಿಗಳು ಗ್ರಾಹಕರೊಂದಿಗೆ, ಮಾಲೀಕರು ನೌಕರರೊಂದಿಗೆ ಪರಸ್ಪರ ಧನ್ಯವಾದಗಳನ್ನು ಅರ್ಪಿಸಿ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ. ಉಳ್ಳವರು ಇಲ್ಲದವರಿಗೆ ನೆರವಾಗುವ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾರೆ. ಹೃದಯವಂತಿಕೆ ಹಸನಾಗಿ ವ್ಯಕ್ತವಾಗುವ ಥ್ಯಾಂಕ್ಸ್ ಗಿವಿಂಗ್ ಎಂಬ ಪದಪುಂಜವೇ ಒಂದು ರೀತಿಯ ವಿಶಿಷ್ಟ ಹಿತಾನುಭವ ಒದಗಿಸುತ್ತದೆ, ಧನ್ಯತಾಭಾವ ಸ್ಫುರಿಸುತ್ತದೆ. ಹಾಗಾಗಿಯೇ ಈ ಹಬ್ಬ ನಮ್ಮಂಥ ಹೊಸ ವಲಸೆಗಾರರಿಗೂ ಅರ್ಥಪೂರ್ಣವೆನಿಸುತ್ತದೆ. ಈ ಸಂದರ್ಭದಲ್ಲಿ ಇವತ್ತಿನ ಅಂಕಣವನ್ನು ನಾನು ಥ್ಯಾಂಕ್ಸ್ ಗಿವಿಂಗ್ಗೆ ಮುಡಿಪಾಗಿಟ್ಟಿದ್ದೇನೆ. ಪರಾಗಸ್ಪರ್ಶ ಅಂಕಣದ ರೆಗ್ಯುಲರ್ ಓದುಗರಾಗಿ ನೀವು ನೀಡುತ್ತಿರುವ ಪ್ರೋತ್ಸಾಹಕ್ಕೆ, ಮೆಚ್ಚುಗೆಯ ಪ್ರತಿಕ್ರಿಯೆಗಳಿಗೆ, ಸಲಹೆ ಸೂಚನೆ ಟೀಕೆ ಟಿಪ್ಪಣಿಗಳಿಗೆ, ತಿದ್ದುಪಡಿ ಮತ್ತು ಪೂರಕ ಮಾಹಿತಿಗಳಿಗೆ, ಎಲ್ಲ ರೀತಿಯ ವಿಚಾರ ವಿನಿಮಯಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಿಮ್ಮ ಉತ್ತೇಜನ ಮತ್ತು ಅದರಿಂದ ನನ್ನ ಉಮೇದು ಇವೆರಡೂ ಹೀಗೆಯೇ ಮುಂದುವರಿಯಲಿ ಎಂದು ಹಾರೈಸುತ್ತಿದ್ದೇನೆ. ಹಾಗೆ ಹೇಳುತ್ತಲೇ ಕಳೆದ ವಾರದ ಅಂಕಣದಲ್ಲಿ ಕೇಳಿದ್ದ ತೂಕದ ಪ್ರಶ್ನೆಗಳಿಗೆ ತೂಕದ ಉತ್ತರಗಳನ್ನೂ, ಪ್ರತಿಕ್ರಿಯೆಯಾಗಿ ಬಂದ ಪತ್ರಗಳಲ್ಲಿನ ಸ್ವಾರಸ್ಯಕರ ಅಂಶಗಳನ್ನೂ ನಿಮ್ಮೆಲ್ಲರೊಂದಿಗೆ ಸಂತೋಷದಿಂದ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ನಾನೇ ಗಮನಿಸಿದ ಒಂದು ಸ್ವಾರಸ್ಯಕರ ಅಂಶ. ಕಳೆದ ವಾರದ ಲೇಖನದಲ್ಲಿ ರಾಜಕಾರಣಿಗಳ ಸೋಗಿನ ತುಲಾಭಾರಗಳ ಬಣ್ಣನೆಯಲ್ಲಿ ಭಕ್ತಾಗ್ರೇಸರ ಮುಖ್ಯಮಂತ್ರಿ ಯಡಿಯೂರಪ್ಪನವರು ವಿವಿಧ ತೀರ್ಥಕ್ಷೇತ್ರಗಳಲ್ಲಿ ತರಾವರಿ ತುಲಾಭಾರ ಮಾಡಿಸಿಕೊಳ್ಳುತ್ತಿರುವವರೇ ಎಂಬ ವಾಕ್ಯವೂ ಇತ್ತಷ್ಟೇ. ನೀವು ನಂಬುತ್ತೀರೋ ಇಲ್ಲವೋ, ಮೊದಲು ನಾನದನ್ನು ಯಡಿಯೂರಪ್ಪನವರು ತುಲಾಭಾರ ಮಾಡಿಸಿಕೊಂಡವರೇ ಎಂದು ಬರೆದಿದ್ದೆ. ಯಡಿಯೂರಪ್ಪನವರ ಮುಖ್ಯಮಂತ್ರಿಗಿರಿ ಇನ್ನೇನು ಮುಗಿಯಿತು, ತುಲಾಭಾರ ದರ್ಬಾರುಗಳೆಲ್ಲ ಇನ್ನು ಇತಿಹಾಸವಷ್ಟೇ ಎಂಬ ಭೂತಕಾಲ ಸೂಚಕ ಧ್ವನಿ ಆ ವಾಕ್ಯದಲ್ಲಿತ್ತು. ನಾನು ಆ ಅಂಕಣ ಬರೆಯುವಾಗಿನ ವಿದ್ಯಮಾನವೂ ಹಾಗೇ ಇತ್ತು. ಆದರೆ ಏಕೋ ಏನೋ, ಲೇಖನವನ್ನು ಪತ್ರಿಕೆಗೆ ಕಳಿಸುವುದಕ್ಕೆ ಸ್ವಲ್ಪ ಮುಂಚೆ ಇನ್ನೊಮ್ಮೆ ಓದಿ ನೋಡಿದಾಗ ಆ ವಾಕ್ಯವನ್ನು ಯಡಿಯೂರಪ್ಪನವರು ತುಲಾಭಾರ ಮಾಡಿಸಿಕೊಳ್ಳುತ್ತಿರುವವರೇ ಎಂದು ಮುಂದುವರಿದ ವರ್ತಮಾನ ಕಾಲಕ್ಕೆ, ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಬದಲಿಸೋಣವೆನಿಸಿತು. ಹಾಗೆಯೇ ಮಾಡಿದೆ, ಹಾಗೆಯೇ ಆಯಿತು. ಅಷ್ಟೇ ಅಲ್ಲ, ಈ ಒಂದು ವಾರದಲ್ಲಿ ಕ್ಷಣಕ್ಷಣಕ್ಕೂ ಎಂಬಂತೆ ಯಡಿಯೂರಪ್ಪನವರ ಗುಣಾವಗುಣಗಳ ತುಲಾಭಾರ ನಡೆಯಿತು. ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರು ಯಡಿಯೂರಪ್ಪನವರ ವರ್ಚಸ್ಸನ್ನು ಅಳೆದು ಸುರಿದು ತೂಗಿ ನೋಡಿ ಕೊನೆಗೂ ಅವರನ್ನೇ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರೆಸಿದರು. ಈ ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡಿದ್ದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಲು, ಫ್ರೆಶ್ ಆಗಿ ತುಲಾಭಾರ ಸೇವೆ ಅರ್ಪಿಸಲು ಈಗಿನ್ನು ಮೂಮಂ ಸಾಹೇಬರು ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಮತ್ತೆಲ್ಲಿಗೋ ದೌಡಾಯಿಸಿದರೆ ಅಚ್ಚರಿಯೇನಿಲ್ಲ. ಇನ್ನು ಲೇಖನಕ್ಕೆ ಬಂದಿರುವ ಒಂದು ವಿಚಾರಪೂರ್ಣ ಪ್ರತಿಕ್ರಿಯೆ. ಇದನ್ನು ಬರೆದವರು ಮಂಗಳೂರಿನಿಂದ ಪ್ರಕಾಶ್ ಕಿಣಿ. ತುಲಾಭಾರದ ಬಗ್ಗೆ ನೀವು ಅಂಕಣದಲ್ಲಿ ಬರೆದದ್ದನ್ನು ಓದಿದೆ. ದೂರದ ಗುಜರಾತ್ನಲ್ಲಿ ನಡೆದ ರಕ್ತದಾನ ತುಲಾಭಾರವನ್ನು ಹೊಗಳುವ ಭರದಲ್ಲಿ ಮಂಗಳೂರಿನ ಪುರಭವನದಲ್ಲಿ 10 ವರ್ಷಗಳ ಹಿಂದೆ ನಡೆದಿದ್ದ ರಕ್ತದಾನ ತುಲಾಭಾರದ ವಿಶ್ವ ದಾಖಲೆಯನ್ನೇ ಮರೆತಿದ್ದೀರಿ. ಇಸವಿ 2000 ಫೆಬ್ರವರಿ 27ರಂದು ಮಂಗಳೂರಿನ ಪುರಭವನದಲ್ಲಿ ನೆರವೇರಿದ ರಕ್ತದಾನ ಶಿಬಿರದ ನಂತರ ಆಗಿನ ಕರ್ನಾಟಕ ರಾಜ್ಯ ಬಂದರು ಹಾಗೂ ಮೀನುಗಾರಿಕೆ ಸಚಿವರಾಗಿದ್ದ ಬಂಟ್ವಾಳ ಕ್ಷೇತ್ರದ ಶಾಸಕ ರಮಾನಾಥ್ ರೈ ಅವರನ್ನು ರಕ್ತ ತುಲಾಭಾರ ಮಾಡಿದ್ದೆವು. ಗಮನಿಸಿರಿ, ಆಗಿನ ಸಚಿವ ಸಂಪುಟದಲ್ಲೇ ಅತಿ ಹೆಚ್ಚು ತೂಕದವರೆಂದರೆ ರಮಾನಾಥ ರೈ, ತೂಕ 125 ಕೆಜಿ. ಆ ಶಿಬಿರದಲ್ಲಿ ನಾನೂ ಸಹ ರಕ್ತದಾನ ಮಾಡಿದ್ದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಿದವರು ಮುಸ್ಲಿಂ ಬಾಂಧವರು. ಇಲ್ಲಿನ ಜನಪ್ರಿಯ ನ್ಯಾಯವಾದಿ ಎಂಬಿ ಅಬ್ದುಲ್ ರೆಹಮಾನ್ ಅವರು ಸ್ಥಾಪಕಾಧ್ಯಕ್ಷರಾಗಿರುವ ಬ್ಲಡ್ ಬ್ರೈನ್ ಬಯೋಮ್ ಬ್ಯಾಂಕಿಂಗ್ ಟ್ರಸ್ಟ್ ಎಂಬ ಸಂಸ್ಥೆಯು 1992ರಿಂದ ಇಂದಿನವರೆಗೂ ರಕ್ತದಾನ ಶಿಬಿರ, ರಕ್ತದಾನಕ್ಕೆ ಪ್ರೇರಣೆ, ಅರ್ಹ ಬಡರೋಗಿಗಳಿಗೆ ರಕ್ತ ಒದಗಿಸಿಕೊಡುವುದೇ ಮುಂತಾದ ಸತ್ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ಈ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆನಿಸಿತು. ಕಿಣಿಯವರು ಈ ಪತ್ರವನ್ನು ಸುಂದರ ಕೈಬರಹದಲ್ಲಿ ಬರೆದು ಸ್ಕ್ಯಾನ್ ಮಾಡಿ ಜೊತೆಯಲ್ಲೇ ಆ ಬೃಹತ್ ರಕ್ತದಾನ ತುಲಾಭಾರದ ಸಚಿತ್ರ ವರದಿಯ ಪೇಪರ್ ಕ್ಲಿಪ್ಪಿಂಗ್ ಅನ್ನು ಸೇರಿಸಿ ಇಮೇಲ್ನಲ್ಲಿ ಕಳಿಸಿದ್ದಾರೆ. ಅವರಿಗೆ ವಿಶೇಷ ಧನ್ಯವಾದಗಳು. ಈಗ ತೂಕದ ಪ್ರಶ್ನೆಗಳ ಸರಿ ಉತ್ತರಗಳು. ಮೊದಲನೆಯದು, 40 ಕೆಜಿ ತೂಕದ ಬಟ್ಟನ್ನು 4 ತುಂಡುಗಳಾಗಿ ಒಡೆದರೆ ಸಾಕು. ಅವು ಕ್ರಮವಾಗಿ 1, 3, 9 ಮತ್ತು 27 ಕೆಜಿ ತೂಕವಿರಬೇಕು. 1ರಿಂದ 40 ಕೆಜಿವರೆಗೆ ಯಾವುದೇ ಪೂರ್ಣಸಂಖ್ಯೆ ತೂಕದಷ್ಟು ಅಕ್ಕಿ ತೂಕ ಮಾಡಲಿಕ್ಕಾಗುತ್ತದೆ. ಎರಡನೇ ಪ್ರಶ್ನೆಯ ಉತ್ತರ, ಬಂಗಾರದ ಗಟ್ಟಿಗಳನ್ನು ಮೊದಲು 3ರ 3 ಗುಂಪುಗಳಾಗಿ ಮಾಡಿ, 2ನ್ನು ತಕ್ಕಡಿಯ ತಟ್ಟೆಗಳಲ್ಲಿಡಿ. ಎರಡೂ ಸಮತೂಕವಾದರೆ ಹೆಚ್ಚು ಭಾರದ ಗಟ್ಟಿ 3ನೇ ಗುಂಪಿನಲ್ಲಿದೆ ಎಂದಾಯಿತು. ಗುಂಪುಗಳು ಅಸಮಾನ ತೂಕವಾದರೆ ಹೆಚ್ಚು ತೂಕದ ಗುಂಪಿನಲ್ಲಿ ಇದೆ ಎಂದಾಯಿತು. ಭಾರದ ಗಟ್ಟಿ ಇರುವ ಗುಂಪನ್ನು ಗುರುತಿಸಿದ ಮೇಲೆ ಅದರಿಂದ 2ನ್ನು ತಕ್ಕಡಿಯ 2 ತಟ್ಟೆಗಳಿಗೆ ಹಾಕಿ. ಸಮವಾದರೆ 3ನೆಯದೇ ಹೆಚ್ಚು ಭಾರದ ಗಟ್ಟಿ, ಅಸಮ ತೂಕವಾದರೆ ಅದು ಯಾವುದಂತ ಅಲ್ಲೇ ಗೊತ್ತಾಗಿರುತ್ತದೆ. 3ನೇ ಪ್ರಶ್ನೆಯ ಉತ್ತರ, ಸಿಡಿಗಳಿರುವ ಎಲ್ಲ 10 ಪೆಟ್ಟಿಗೆಗಳನ್ನು 1, 2, 3, 4 ಎಂದು ಕ್ರಮವಾಗಿ ಲೇಬಲ್ ಮಾಡಿಟ್ಟುಕೊಳ್ಳಿ. 1ನೇ ಪೆಟ್ಟಿಗೆಯಿಂದ 1 ಸಿಡಿ, 2ನೇ ಪೆಟ್ಟಿಗೆಯಿಂದ 2 ಸಿಡಿ, ಹೀಗೆ 10ನೇ ಪೆಟ್ಟಿಗೆಯಿಂದ 10 ಸಿಡಿಗಳನ್ನು ತೆಗೆದುಕೊಂಡು ಅವನ್ನು ಒಂದರ ಮೇಲೊಂದು ಪೇರಿಸಿಡಿ. ಒಟ್ಟು 55 ಸಿಡಿಗಳ ಆ ಕಟ್ಟನ್ನು ತೂಕ ಮಾಡಿ. ಅವೆಲ್ಲವೂ ತಲಾ 13 ಗ್ರಾಂ ತೂಕವಿದ್ದಿದ್ದರೆ ಒಟ್ಟು 715 ಗ್ರಾಂ ಆಗುತ್ತಿತ್ತಲ್ಲವೇ. ಆದರೆ ಆ ಕಟ್ಟಿನಲ್ಲಿ ಅದೆಷ್ಟೋ ಸಂಖ್ಯೆಯ ಡೆಲ್ಟಾ ಸಿಡಿಗಳು 15 ಗ್ರಾಂ ತೂಕದವು ಇವೆ. ಒಟ್ಟು ತೂಕದಿಂದ 715ನ್ನು ಕಳೆದು ಆ ವ್ಯತ್ಯಾಸವನ್ನು 2ರಿಂದ ಭಾಗಿಸಿದರೆ ಎಷ್ಟು ಸಂಖ್ಯೆಯಲ್ಲಿ ಡೆಲ್ಟಾ ಸಿಡಿಗಳು ಇವೆ ಎಂದು ಗೊತ್ತಾಗುತ್ತದೆ. ಆ ಸಂಖ್ಯೆಯ ಲೇಬಲ್ ಇರುವ ಪೆಟ್ಟಿಗೆಯೇ ಡೆಲ್ಟಾ ಸಿಡಿಗಳಿರುವ ಪೆಟ್ಟಿಗೆ. 4ನೇ ಪ್ರಶ್ನೆ ತುಂಬಾ ಸರಳ. ಮೀನುಗಳ ತೂಕ ಕ್ರಮವಾಗಿ 3, 5 ಮತ್ತು 7 ಪೌಂಡ್. ಕೊನೆಯದಾಗಿ 5ನೇ ಪ್ರಶ್ನೆಯಲ್ಲಿ ನಿಜಕ್ಕೂ ಗಣಿತವೇನೂ ಇರಲಿಲ್ಲ, ಭಾಷೆಯ ತಾರ್ಕಿಕ ಬಳಕೆ ಅಷ್ಟೇ. ವಸ್ತು ಪ್ರದರ್ಶನದ ಸ್ಟಾಲ್ನವನು ನಿಮ್ಮ ತೂಕ ಎಷ್ಟು ಎಂಬ 3 ಪದಗಳನ್ನು ಕಾಗದದ ಮೇಲೆ ಅಚ್ಚಗನ್ನಡದಲ್ಲಿ ತಪ್ಪಿಲ್ಲದೆ ಬರೆದುಕೊಟ್ಟಾಗ ಅವನ ಬಳಿ ಪಂಥ ಕಟ್ಟಿದ್ದ ಸುರಸುಂದರಿ ಬೇಸ್ತು. ಅಲ್ಲವೇ ಮತ್ತೆ ನಿಮ್ಮ ತೂಕ ಎಷ್ಟು ಎಂದು ಕರಾರುವಾಕ್ಕಾಗಿ ಕಾಗದದಲ್ಲಿ ಬರೆದುಕೊಡುತ್ತೇನೆ ಎಂದಲ್ಲವೇ ಅವನು ಹೇಳಿದ್ದು. ಅದನ್ನು ಅಕ್ಷರಶಃ ಪಾಲಿಸಿದ. 7 ಮಲ್ಲಿಗೆ ತೂಕದವಳು ಸೋತು 100 ರೂಪಾಯಿ ಕಳಕೊಳ್ಳಬೇಕಾಯಿತು. ತೂಕದ ಪ್ರಶ್ನೆಗಳು ಬಹಳಷ್ಟು ಓದುಗರಿಗೆ ಖುಷಿ ಕೊಟ್ಟಿವೆ, ಉತ್ತರಿಸುವ ಕ್ರಿಯೆ ಮನಸ್ಸನ್ನು ಹಗುರಾಗಿಸಿದೆ ಎನ್ನುವುದು ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ಇಮೇಲ್ ಪ್ರತಿಕ್ರಿಯೆಗಳಿಂದ ಗೊತ್ತಾಗಿದೆ. ನೇರವಾಗಿ ವೀಕಾ ಪತ್ರಿಕೆಗೆ ಪತ್ರಿಸಿದವರೆಷ್ಟೋ ನನಗೆ ತಿಳಿದಿಲ್ಲ. 5 ಪ್ರಶ್ನೆಗಳಿಗೂ ಸರಿಯುತ್ತರಗಳೇನೋ ಬಂದಿವೆ, ಆದರೆ ಒಂದೇ ಪತ್ರದಲ್ಲಿ ಅಲ್ಲ. ಮೊದಲ 4 ಪ್ರಶ್ನೆಗಳನ್ನು ನೀಟಾಗಿ ಉತ್ತರಿಸಿದವರಿಗೂ 5ನೇ ಪ್ರಶ್ನೆ ಕೈಕೊಟ್ಟಿದೆ. ಅಥವಾ 5ನೇ ಪ್ರಶ್ನೆಯನ್ನು ಸರಿಯಾಗಿ ಉತ್ತರಿಸಿದ ಬೆಂಗಳೂರಿನ ಮಾಲತಿ ಶೆಣೈ ಮತ್ತು ಸುಬ್ರಹ್ಮಣ್ಯ ಭಟ್ರಂಥವರು 3ನೇ ಪ್ರಶ್ನೆಗೆ ಕೈಚೆಲ್ಲಿದ್ದಾರೆ. ಉತ್ತರಗಳನ್ನು ಕೊಡುತ್ತಲೇ ತೂಕದ ಪ್ರಶ್ನೆಗಳ ಪರಿಷ್ಕೃತ ಅವತರಣಿಕೆಗಳನ್ನು, ಹೆಚ್ಚುವರಿ ಪ್ರಶ್ನೆಗಳನ್ನು ನನಗೆ ಕಳಿಸಿದ್ದಾರೆ ಮೈಸೂರಿನ ಪ್ರೊಫೆಸರ್ ವಿಕ್ರಮ್ ಕವಲಿ, ಬೆಂಗಳೂರಿನ ಬಿಜೆ ರಘುಪತಿ ಮುಂತಾದವರು. ಚನ್ನಪಟ್ಟಣದಿಂದ ಆನಂದ ಆಣಿಗೆರೆ ಎಂಬುವರಂತೂ ಪ್ರಶ್ನೆಗಳನ್ನೂ ಉತ್ತರಗಳನ್ನೂ ಅಂದವಾಗಿ ಪೋಣಿಸಿ ಒಂದು ಕವನವನ್ನೇ ರಚಿಸಿದ್ದಾರೆ. ಜೀವನದಲ್ಲೇ ಮೊದಲ ಸಲ ಇಮೇಲ್ ಬರೆದು ಕಳಿಸಿದ ಖುಷಿ ಗದಗ ಜಿಲ್ಲಾ ಹೊಳಲೂರಿನ ಗುರುಪಾದಯ್ಯ ಚಿಕ್ಕಮಠ ಅವರದು. ಮೆದುಳಿಗೆ ಮೇವು ಕೊಟ್ಟು 52ರ ನನ್ನನ್ನು ಕೂಡ ಕೆಲ ನಿಮಿಷಗಳ ಕಾಲ 25ರ ಹರೆಯದಲ್ಲಿ ವಿಹರಿಸಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಥ್ಯಾಂಕ್ಸ್ ಎಂದಿದ್ದಾರೆ ಕೊಡಗಿನ ಮಾದಾಪುರದಿಂದ ಬಿಡಿ ಮಂಜುನಾಥ. ಮಡಿಕೇರಿಯಿಂದ ಗೀತಾ ಭಾವೆಯವರು ಬರೆದ ತೂಕದ ಪ್ರಶ್ನೆಗಳಿಗೆ ನನ್ನಮ್ಮ ನಾಗರತ್ನ ಭಾವೆಯವರು ಸೊರಬದಿಂದ ದೂರವಾಣಿ ಕರೆ ಮಾಡಿ ಉತ್ತರಗಳನ್ನು ತಿಳಿಸಿದ್ದಾರೆ. ಅವುಗಳನ್ನು ನಿಮಗೆ ಕಳುಹಿಸುತ್ತಿದ್ದೇನೆ. ನನ್ನ ಅಮ್ಮನಿಗೆ ಈಗ 68 ವರ್ಷ. 1960ರಲ್ಲಿ ಅವರು SSLC ಪಾಸಾಗಿದ್ದು ಗಣಿತದಲ್ಲಿ 100ಕ್ಕೆ 100 ಅಂಕ ಗಳಿಸಿದ್ದರು ಎಂದು ತಿಳಿಸಲು ಖುಷಿಯಾಗುತ್ತದೆ. ಆದರೆ ಅವರ ವಿದ್ಯಾಭ್ಯಾಸ ಅಲ್ಲಿಗೆ ನಿಂತು ಹೋಯಿತು ಎಂಬ ಪತ್ರದಿಂದ ಅವರಮ್ಮನ ಬಗ್ಗೆ ಹೆಮ್ಮೆ ಎನಿಸಿದರೆ, ಬೆಂಗಳೂರಿನಲ್ಲಿ ಈಗ SSLC ವಿದ್ಯಾರ್ಥಿಯಾಗಿರುವ ಸುಷ್ಮಾ ಅಂಬೇಕರ್, ಗುಲ್ಬರ್ಗಾದಲ್ಲಿ PUC ಓದುತ್ತಿರುವ ರಶ್ಮಿ ಕರದಳ್ಳಿ, ಹುಬ್ಬಳ್ಳಿಯಲ್ಲಿ ಎಂಜಿನಿಯರಿಂಗ್ ಓದುತ್ತಿರುವ ಅರವಿಂದ ಚಕ್ರವರ್ತಿ ಮುಂತಾದವರು ಬರೀ ಒಂದು ಪ್ರಶ್ನೆ, ಮೀನುಗಳ ತೂಕದ್ದು, ಮಾತ್ರ ಉತ್ತರಿಸುವುದಕ್ಕೆ ಸಾಧ್ಯವಾಯಿತು ಎಂದಿರುವುದನ್ನು ಕಂಡಾಗ ಸ್ವಲ್ಪ ಯೋಚನೆಗೂ ಈಡು ಮಾಡುತ್ತದೆ. ಏನೇ ಇರಲಿ, ನಾನು ಮೊದಲೇ ಹೇಳಿದ್ದಂತೆ ಜಾಣ್ಮೆಯ ಮೌಲ್ಯಮಾಪನಕ್ಕಾಗಿ ಈ ಚಟುವಟಿಕೆಯನ್ನು ಮಾಡಿದ್ದಲ್ಲ. ಆರೋಗ್ಯಕರ ಮನರಂಜನೆಯ ಏಕೈಕ ಉದ್ದೇಶ ಇದರಲ್ಲಿದ್ದದ್ದು. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳು. ಇಲ್ಲಿಗೆ 2010 ನವೆಂಬರ್ 28 ಪರಾಗಸ್ಪರ್ಶ ಸಂಚಿಕೆ ಮುಗಿಯಿತು. ಮತ್ತೆ ಭೇಟಿ ಮುಂದಿನ ಭಾನುವಾರ. ಅಲ್ಲಿಯವರೆಗೆ ನಮಸ್ಕಾರ.